हयग्रीवं चिदानन्दविग्रहं तदनुग्रहं दशग्रीवच्छिदं शापान्मणिग्रीवविमोचनं स्वरामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरात्रितानन्तनीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। गोपप्रकरसङ्काशं गोपालार्चनतत्परं गोदेववन्द्यपादाब्जं गोपालाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। हरिकथामृतसारगुरुगणकरुणनिन्दापनितुपेडुवे ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಇನ್ನು ಕೊನೆಯ ಪದ್ಯ ಒಂದು ಉಳಿಯಿತು, ಅದು ಹೇಳಿದ ಮೇಲೆ ಮಿಕ್ಕದೆಲ್ಲ ಬರೆಸೋದು. ಹಾಂ, ಇಲ್ಲಿ ಈ ದೈತ್ಯ ತಾರತಮ್ಯ ಸಂಧಿಯನ್ನು ಹೇಳಲಿಕ್ಕೆ ಕಾರಣ ಏನು ಅಂದರೆ, ನಮ್ಮೊಳಗೆ ದೇವತೆಗಳಿದ್ದಾರೆ, ದೈತ್ಯರಿದ್ದಾರೆ. ಪುಣ್ಯಕರ್ಮಗಳನ್ನು ಭಗವಂತನ ಅಧೀನ ಮಾಡಿದರೆ ಅವರಿಗೆ, ದೇವತೆಗಳಿಗೆ ವಿಶೇಷವಾಗಿ ಪುಣ್ಯಕರ್ಮದ ಭಾಗವನ್ನು ಕೊಡ್ತಾನೆ ಭಗವಂತ, ನಮಗನುಗ್ರಹ ಮಾಡುತ್ತಾನೆ. ದೈತ್ಯರು ನಮ್ಮಿಂದ ಕೆಟ್ಟ ಕರ್ಮ ಮಾಡಿಸ್ತಾರೆ, ಆದ್ದರಿಂದ ಆ ಕೆಟ್ಟ ಕರ್ಮದ ದುಃಖವನ್ನೆಲ್ಲ ಕಲಿ ಮೊದಲಾದಂಥವರಿಗೆ ಕೊಟ್ಟು ಭಗವಂತ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದ ಇಲ್ಲಿ ಪ್ರಧಾನವಾಗಿದ್ದೇನು ಅಂದರೆ, ಕರ್ಮ ಸಮರ್ಪಣೆ ಪ್ರಧಾನ. ನಾವು ಮಾಡತಕ್ಕಂಥ ಸಕಲ ಕರ್ಮಗಳನ್ನು ಪುಣ್ಯ ಪಾಪಗಳರ್ಪಿಸು ಅವನಡಿಗೆ ಅಂತ ಏನು ದಾಸರಾಯರು ಹೇಳಿದ್ದಾರೆ, ಆ ಪ್ರಕಾರ ನಾವು ಅರ್ಪಣೆ ಮಾಡಬೇಕು. ಅರ್ಪಣೆ ಶಬ್ದದ ಅರ್ಥ ತಿಳ್ಕೊಂಡು ಮಾಡಬೇಕು. ದೇವರು ತಿಂದು ಬಿಡುತ್ತಾರೆ ಅಂತಲ್ಲ, ದೇವರ ಅಧೀನವಿದು, ನಮಗೆ ಉಣಿಸ್ತಾನಾತ. ಯಾವುದು ಉಣಿಸಬೇಕು, ಯಾವುದು ತೆಗಿಬೇಕು ಅವನಿಗೆ ಗೊತ್ತು. ಅದಕ್ಕೆ ಅವನು ಶರಣಾಗತನಾಗಿ ಏನು ಬೇಕಾದರೂ ಮಾಡಯ್ಯ ಅಂತ. ನಂತರ ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿ ರಮಣ. ಗುಣಗುಣಿಗಳೊಳಗೆ ಅವರವರ ಯೋಗ್ಯತೆ ಕರ್ಮಗಳನ್ನನುಸರಿಸಿ ಕರ್ಮಫಲ. ಸ್ವವಶರಾದ ಅಮರಾಸುರರ ಗಣಕ್ಕೆ ಅವಧಿಯಿಲ್ಲದೆ ಕೊಡುವ ದೇವಪ್ರವರವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ದೇವತೆಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಹೇಳ್ತಾರೆ ದೇವ ಪ್ರವರ ವರ. ದೇವತೆಗಳು ಅಂತ ಯಾರಿದ್ದಾರೆ, ಅವರಲ್ಲಿ ಪ್ರವರರು ಯಾರು, ಶ್ರೇಷ್ಠರು ಯಾರು ಅಂದರೆ ಬ್ರಹ್ಮಾದಿ ದೇವತೆಗಳು, ಅವರಿಗೆ ವರ ಅಂದರೆ ಅವರಿಂದ ವಿಲಕ್ಷಣ, ಅವರಿಂದ ಉತ್ತಮ ಸರ್ವೋತ್ತಮ ಅಂತ. ದೇವ ಪ್ರವರ ವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು, ಅವನು ಇಡೀ ವಿಶ್ವವೆಲ್ಲ ವ್ಯಾಪಿಸಿಕೊಂಡಿರ್ತಾನೆ, ದೇವದೈತ್ಯರಲ್ಲಿ ವ್ಯಾಪಿಸಿರಲ್ಲೇನು ಇದ್ದಾನೆ. ಏನು ಮಾಡ್ತಾನೆ ಈತ ಹೇಳ್ತಾರೆ, ಸ್ವವಶರಾದ ಅಮರಾಸುರರ ಗಣಕ್ಕೆ ತನ್ನ ವಶರಾಗಿರತಕ್ಕಂಥ ದೇವತೆಗಳ ಗಣ ಅಸುರರ ಗಣ ಗಣಕ್ಕೆ ಅವಧಿ ಇಲ್ಲದೆ ಕೊಡುವ, ಇನ್ನು ಉಸಿರಾಡಲಿಕ್ಕೂ ಇಲ್ಲ ಆ ಥರ ಅವರು ಫಲಗಳನ್ನು ಕೊಡ್ತಾ 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 ಹೋಗ್ಬಿಡ್ತಾರೆ. ಹೇಗೆ ಕರ್ಮಗಳನ್ನನುಸರಿಸಿ ಕರ್ಮಫಲ, ಅವರವರ ಯೋಗ್ಯತೆ, ಅವರವರ ಯೋಗ್ಯತೆ ಕರ್ಮಗಳನ್ನನುಸರಿಸಿ ಕರ್ಮಫಲ, ಅವರ ಯೋಗ್ಯತೆ ಅನಾದಿ ಕರ್ಮ, ಇದಕ್ಕೆ ತಕ್ಕಂತೆ ಮುಂದಿನ ಕರ್ಮ ಫಲ, ಅದನ್ನೆಲ್ಲವೂ ಕೂಡ ದೇವದೈತ್ಯರಿಗೆ ಹಂಚಿಕೊಡ್ತಾ ಇರ್ತಾನೆ ಭಗವಂತ. ಇಲ್ಲಿ ಹೇಳುತ್ತಾರೆ ಭಗವಂತ ಗುಣಗುಣಿಗಳೊಳಗೆ, ಗುಣದಲ್ಲಿ ಗುಣಿಗಳಲ್ಲಿ ಅಂತ ಹೇಳಿದರು. ಏನಿದು ಗುಣ ಗುಣಿ ಅಂತ ಏನೋ ತರ್ತಾ ಇದ್ದಾರಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಜೀವರಾಶಿಗಳೆಲ್ಲ ಮೂರು ರೀತಿ, ಸಾತ್ವಿಕ ರಾಜಸ ತಾಮಸ. ಸಾತ್ವಿಕರು ಸತ್ವಗುಣ ಪ್ರಧಾನರು, ಸತ್ವಗುಣವೇ ಪ್ರಧಾನವಾಗಿರುವಂಥವರು ಸಾತ್ವಿಕರು, ರಜೋಗುಣ ಪ್ರಧಾನವಾಗಿರುವಂಥವರು ರಾಜಸರು, ತಮೋಗುಣ ಪ್ರಧಾನವಾಗಿರುವಂಥವರು ತಾಮಸರು. ಹಾಗಾದರೆ ಈ ಸತ್ವಗುಣ ಯಾರಿಗೆ ಇರುತ್ತೋ ಅವರು ಗುಣಿ, ಗುಣವನ್ನು ಹೊಂದಿರುವವರು ಗುಣಿ, ಅವರದ್ದೇ ಆದ ಸ್ವಭಾವ ಗುಣ, ಗುಣ ಗುಣಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನು, ಆಯಾ ಜೀವರಾಶಿಗಳ ಸ್ವರೂಪದಲ್ಲಿ ಹಾಗೆ ಅವರ ಸ್ವಭಾವದಲ್ಲಿ ಅವರ ಗುಣಗಳಲ್ಲಿ ತಾನೇ ಇದ್ದುಕೊಂಡು ಅವರವರ ಕರ್ಮಗಳನ್ನು ಮಾಡಿಸ್ತಾನೆ. ಗುಣವನ್ನು ಪ್ರೇರಣೆ ಮಾಡುವುದು ಇವನೇ, ಗುಣಕ್ಕೆ ತಕ್ಕಂತೆ ಸ್ವಭಾವವನ್ನು ಪ್ರೇರಣೆ ಮಾಡುವುದು ಇವನೇ. ಆ ಗುಣ ಸ್ವಭಾವ ಎರಡೂ ಕೂಡ ಹಿಂದಿನ ಕರ್ಮಾನುಸಾರ ಪ್ರೇರಣೆ ಮಾಡುವುದು ಇವನೇ. ಹಿಂದಿನ ಕರ್ಮಾನುಸಾರ ಅವರವರ ಗುಣಗಳನ್ನು ಅವರವರ ಸ್ವಭಾವಾನುಸಾರ, ಹಿಂದಿನ ಕರ್ಮಾನುಸಾರ ಅವರವರ ಗುಣಗಳನ್ನು ಹೊರಗೆ ಹಾಕ್ತಾನೆ. ಗುಣದೊಳಗೂ ದೇವರಿರ್ತಾನೆ, ಗುಣಿ ಒಳಗೂ ದೇವರಿರ್ತಾನೆ. ಗುಣಿ ಅಂದರೆ ಗುಣವನ್ನು ಹೊಂದಿರುವವ ಗುಣಿ. ನೀವು ಒಳ್ಳೆಯವರು, ಒಳ್ಳೆತನ ನಿಮ್ಮ ಗುಣ, ಒಳ್ಳೆತನ ನಿಮ್ಮ ಗುಣ ಆದರೆ ನೀವು ಗುಣಿ ಆದ್ರಿ, ಗುಣವುಳ್ಳವರು ಗುಣಿ. ಆ ಥರ ಎಲ್ಲ ರಾಜಸ, ಸಾತ್ವಿಕ, ತಾಮಸ ಜೀವರಾಶಿಗಳಲ್ಲಿ ಅವರವರ ಗುಣಕ್ಕೆ ತಕ್ಕಂತೆ, ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ವಿಶೇಷವಾಗಿರತಕ್ಕಂಥ ಕರ್ಮಗಳಿಗೆ ತಕ್ಕಂತೆ ಈಗಿನ ಕರ್ಮಗಳನ್ನು, ಹಿಂದಿನ ಕರ್ಮಗಳಿಗೆ ತಕ್ಕಂತೆ ಈಗಿನ ಕರ್ಮಗಳನ್ನು ಮಾಡಿ ಮಾಡಿಸಿ ಅವರಿಗೆ, ಯಾರಿಗೆ, ಸ್ವವಶರಾದ ಅಮರಾಸುರರ ಗಣಕ್ಕೆ ತನ್ನ ವಶರೇ ಆಗಿರತಕ್ಕಂಥ ದೇವತೆಗಳ ಗಣ, ದೈತ್ಯಗಣ ಇದೆಯಲ್ಲ, ಅದಕ್ಕೆ ಅವಧಿ ಇಲ್ಲದೆ ಕೊಡುವ, ಬಿಡುವಿಲ್ಲದೆ ಕೊಡತಾ ಇರ್ತಾನಂತವರಿಗೆಲ್ಲ, ಅಂಥ ದೇವ ಪ್ರವರವರ ಜಗನ್ನಾಥ ವಿಠ್ಠಲ ವಿಶ್ವವ್ಯಾಪಕನು. ಸರಿ, ಅದಕ್ಕೆಂದು ಈ ಮೂರು ಗುಣಗಳಲ್ಲಿ ನಿಂತು ಆ ಗುಣಗಳಿಗೆ ಪ್ರೇರಣ, ಜೀವಿಗೂ ಪ್ರೇರಣೆ ಕೊಡತಾನಲ್ವಾ? ಅದಕ್ಕಂದ್ರು ಮೂರು ಗುಣಗಳಿಗೆ ಅಭಿಮಾನಿನಿ ಯಾರು ಅಂದರೆ ಭಾರ್ಗವೀ ದೇವಿ. ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿ ರಮಣ. ಅಂಥ ಲಕ್ಷ್ಮೀದೇವಿಗೆ ರಮಣ ಅಂದರೆ ಮೂರು ಗುಣಗಳನ್ನು ಈ ಜಗತ್ತಿನಲ್ಲಿ ಯಾವ ಯಾವ ಜೀವರಾಶಿಗೆ, ಇಲ್ಲಿ ಸ್ವಲ್ಪ ವಿಸ್ತಾರ, ಈ ಪದ್ಯ ತುಂಬ ವಿಸ್ತಾರ ಆಗ್ತಾ ಹೋಗ್ತದೆ. ಅಂದರೆ ಅವರ ಸ್ವರೂಪ ಸಾತ್ವಿಕ ಆಗಿರಬಹುದು, ಸತ್ವಗುಣ ಒಳಗಿರಬಹುದು, ಆ ಸತ್ವಗುಣಕ್ಕೆ ಸಂಬಂಧಪಟ್ಟಂಥ ಸ್ವಭಾವ ಇರಬಹುದು, ಅವರ ಹಿಂದಿನ ಕರ್ಮಗಳಿರುತ್ತೆ, ಆ ಪ್ರಕಾರನೇ ದೇವರು ಮಾಡ್ತಾನೆ ಅಂತಲ್ಲ, ಅದರ ಜೊತೆಗೆ ಈ ಲಿಂಗ ದೇಹದ ಹೊರಗಿನ ಮೂರು ಗುಣಗಳೇನಿವೆ ಅದು ಎಲ್ಲರಿಗೂ ಇವೆ. ಸಾತ್ವಿಕರಾದವರಿಗೂ ಲಿಂಗ ದೇಹವಿದೆ, ರಾಜಸರಾದವರಿಗೂ ಲಿಂಗ ದೇಹವಿದೆ, ತಾಮಸರಾದವರಿಗೂ ಲಿಂಗ ದೇಹವಿದೆ. ಸಾತ್ವಿಕರ ಲಿಂಗ ದೇಹದಲ್ಲೂ, ಸಾತ್ವಿಕರ ಲಿಂಗ ದೇಹದಲ್ಲೂ ಈಗ ನೋಡಿ, ಒಂದು ಸ್ವಲ್ಪ ವಿಷಯ ಅರ್ಥ ಮಾಡಿಕೋಬೇಕಾದ ಪ್ರಸಂಗ ಇದು. ಈ ಜೀವರಾಶಿಗಳಿಗೆ ಮೂರು ಗುಣಗಳು ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟಂಥ ಮೂರು ಗುಣಗಳು ಅವರ ಸಂಪರ್ಕ ಆಗಿದೆ. ಯಾವುದರ ಮೂಲಕ? ಲಿಂಗ ದೇಹದ ಮೂಲಕ. ಲಿಂಗ ದೇಹದ ಮೂಲಕ ಪ್ರಕೃತಿಗೆ ಸಂಬಂಧಪಟ್ಟ ಲಿಂಗ ದೇಹ, ಅದರ ಮೂಲಕ ಮೂರು ಗುಣಗಳ ಸಂಬಂಧ ಆಗಿದೆ, ಹೊರಗಿನ ಮೂರು ಗುಣಗಳ. ಸರಿ, ಈ ಹೊರಗಿನ ಲಿಂಗ ದೇಹದಿಂದಲೇನೆ, ಈ ಹೊರಗಿನ ಲಿಂಗ ದೇಹದಿಂದಲೇನೆ ಇವರನ್ನು ಸಾತ್ವಿಕರು, ರಾಜಸರು, ತಾಮಸರು ಅಂತ ಗುರುತಿಸಿದ್ದಾರೆ. ನಾಳೆ ಲಿಂಗ ದೇಹ ಭಂಗ ಆದ ಮೇಲೆ ಸ್ವರೂಪದಲ್ಲಿ ಯಾರಿಗೂ ಈ ಗುಣಗಳಿರಲ್ಲ, ಹೌದಲ್ಲವೋ? ಲಿಂಗ ದೇಹದ್ದು ಮೂರು ಗುಣಗಳು. ಅದಕ್ಕೆ ಈ ವಿಷಯ ಸ್ವಲ್ಪ ಅರ್ಥ ಆದರೇನೆ ಹೊರತು ವಿಷಯ ತಲೆಗೆ ಹೋಗಲ್ಲ, ಹೇಳ್ತಾ ಇದ್ದೇನೆ. ಲಿಂಗ ದೇಹದ ಮೂರು ಗುಣಗಳೇನಿವೆ ಅದು ಪ್ರಕೃತಿಯಿಂದ ಬಂದದ್ದು. ಮೋಕ್ಷಕ್ಕಿಂತ ಮೊದಲು ವಿರಜಾಸ್ನಾನದಿಂದ ಹೋಗಿಬಿಡುತ್ತೆ. ಆವಾಗ ಸಾತ್ವಿಕರು ರಾಜಸರು ತಾಮಸರು ಅಂತ ವಿಭಾಗ ಮಾಡಿದ್ದು ಯಾವುದರಿಂದ, ಆನ್ ವಾಟ್ ಬೇಸಿಸ್? ಈ ಲಿಂಗದೇಹದ ಮೇಲೇ ಆದರೆ, ಈ ಲಿಂಗದೇಹಗಳೆಲ್ಲ ಹೋಗಿಬಿಟ್ಟರೆ ಆವಾಗ ಜೀವಿ ಅವನು ಸಾತ್ವಿಕನ ರಾಜಸನ ತಾಮಸನ ಅಂತ ಹೇಗೆ ಗೊತ್ತಾಗಬೇಕು? ಏನು ಇಲ್ಲ, ಎಲ್ಲರೂ ಈಕ್ವಲ್ ಆಗಿಬಿಡ್ತಾರಲ್ಲ. ಅದಕ್ಕೆ ಹೇಳ್ತಾರೆ, ಈ ಸಾತ್ವಿಕ ರಾಜಸ ತಾಮಸ ಗುಣಗಳು ಎರಡು ರೀತಿ. ಒಂದು ಅವರ ಸ್ವರೂಪಕ್ಕೆ ಹತ್ತಿದ್ದು, ಸಹಜವಾದ್ದು, ಅಪ್ರಾಕೃತವಾದ್ದು. ಎರಡನೆಯದು ಪ್ರಾಕೃತವಾದ್ದು. ಜ್ಞಾನ, ಆನಂದ, ಶುದ್ಧವಾದ ಜ್ಞಾನ, ಒಳ್ಳೆ ಆನಂದ, ಇವುಗಳಿಂದ ಮಿಶ್ರಿತವಾಗಿರುವಿಕೆ ಇದು ಯಾರಿಗಾದರೆ, ಯಾವ ಸ್ವರೂಪ ದೇಹ ಜ್ಞಾನ ಆನಂದಗಳ ಮಿಶ್ರಣವಾಗಿರುತ್ತೋ ಆ ಜೀವರಾಶಿಗಳ ಸ್ವರೂಪವನ್ನು ಸಾತ್ವಿಕ ಸ್ವರೂಪ ಅಂತ ಕರೀತಾರೆ. ಮತ್ತು ಪ್ರತ್ಯೇಕ ಸಾತ್ವಿಕ ಗುಣ ಅಂತಿರಲ್ಲ, ಸಾತ್ವಿಕ ಸ್ವಭಾವದವರು. ಸಾತ್ವಿಕ ಅಂದರೆ ಏನು? ಶುದ್ಧವಾದ ಜ್ಞಾನ, ಶುದ್ಧವಾದ ಆನಂದ ಹೊಂದಿರುವುದು. ಹಾಂ, ರಜೋ ಜೀವರಾಶಿಗಳು ಅಂದರೆ ಸ್ವರೂಪತಃ ಯಾರು ಅಂದರೆ, ಯಾರಿಗೆ ಸಂಶಯದಿಂದ ಕೂಡಿದ ಜ್ಞಾನ, ಸುಖ ದುಃಖ ಮಿಶ್ರ ಎರಡು ಸ್ವರೂಪದಲ್ಲಿರುತ್ತೋ ಅವರು ರಜೋಜೀವರಾಶಿಗಳು. ಇದು ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಹಾಗೆ ತಮೋ ಜೀವರಾಶಿಗಳು ಅಂದರೆ ಸ್ವರೂಪದಲ್ಲೇ ಅಜ್ಞಾನ, ಮಿಥ್ಯಾಜ್ಞಾನ, ದುಃಖ ಇದು ಯಾರಿಗೆ ಬೆರಕೆ ಆಗಿರುತ್ತೋ ಆ ಒಂದು ಸ್ವರೂಪವನ್ನು ತಮೋ ಸ್ವರೂಪ, ಕತ್ತಲಿನ ಸ್ವರೂಪ, ಅಜ್ಞಾನದ ಸ್ವರೂಪ ಅಂತ ಕರೀತಾರೆ. ಆದ್ದರಿಂದ ಈ ಮೂರು ಜೀವರಾಶಿಗಳಿಗೂ ಕೂಡ ಆಯಾ ಹೊರಗಿನ ಲಿಂಗದೇಹ ಹೋಗಿಬಿಟ್ಟರೂ ಒಳಗಿರತಕ್ಕಂಥ ಸ್ವಭಾವ ಹಾಗೆ ಇರುತ್ತಾದ್ದರಿಂದ ಸಾತ್ವಿಕರು ರಾಜಸರು ತಾಮಸರು ಅಂತ ಆ ವಿಭಾಗ ಇದ್ದೇ ಇರುತ್ತೆ. ಇನ್ನು ಈ ಜೀವರಾಶಿಗಳು ಮೂರಾದರಲ್ವ, ಒಬ್ಬರು ಸ್ವರೂಪದಲ್ಲಿ ಜ್ಞಾನ ಆನಂದಗಳನ್ನು ಪಡ್ಕೊಂಡಿರುವವರು, ಅವರು ಸಾತ್ವಿಕರು. ಎರಡನೆಯದು ರಾಜಸರು, ಸಂಶಯ ಜ್ಞಾನ ಸುಖ ದುಃಖಗಳ ಮಿಶ್ರ ಸ್ವರೂಪದಲ್ಲಿ ಯಾರಿಗಿರುತ್ತೋ ಅವರು ರಾಜಸರು. ಇನ್ನು ಬರೀ ಅಜ್ಞಾನ ಮಿಥ್ಯಾಜ್ಞಾನ ನಂತರ ದುಃಖ ಯಾರಿಗೆ ಸ್ವರೂಪದಲ್ಲೇ ಇರುತ್ತೋ ಅವರು ತಮೋ ಜೀವರಾಶಿಗಳು. ಒಂದೇನು, ಈ ಮೂರು ಜೀವರಾಶಿಗಳಿಗೂ ಅನಾದಿಯಿಂದ ಲಿಂಗದೇಹ ಎಂಬುದು ತಾನಾಗಿ ಇವರಿಗೆ ಸುತ್ತು ಒಂದು ಪೊರೆಯಾಗಿದೆ. ಇದು ಇವರಾಗಿ ತಂದುಕೊಂಡದ್ದಲ್ಲ, ದೇವರು ಕೊಟ್ಟಿದ್ದು ಅಲ್ಲ. ಅದನ್ನು ದೇವರು ಕೊಟ್ಟಿಲ್ಲ, ಇವರಾಗಿ ತಂದುಕೊಂಡದ್ದು ಅಲ್ಲ, ಸಹಜವಾಗಿ ಇದೆ. ಈ ಒಂದು ಲಿಂಗದೇಹದಲ್ಲಿ ಸಾತ್ವಿಕರಿಗೂ ರಾಜಸರಿಗೂ ತಾಮಸರಿಗೂ ಮೂವರಿಗೂ ಇರತಕ್ಕಂಥ ಈ ಲಿಂಗದೇಹಗಳೇನಿವೆ, ಆ ಲಿಂಗದೇಹದ ಕನ್ಸ್ಟ್ರಕ್ಷನ್ ಹೇಗಿದೆ ಅಂದರೆ, ಅದರೊಳಗೆ ಮೂರು ಪೊರೆಗಳು, ಸತ್ವ ಪರಿಚ್ಛೇದ, ರಜೋ ಪರಿಚ್ಛೇದ, ತಮೋ ಪರಿಚ್ಛೇದ. ಈ ಪ್ರಕೃತಿಗೆ ಸಂಬಂಧಪಟ್ಟಂಥ ಗುಣಗಳು, ಅದರ ಪ್ರಭಾವ ಎಂದಾದರೂ ಜೀವನನ್ನು ಬಿಟ್ಟು ಹೋಗೋದೆ, ಸ್ವರೂಪ ಮಾತ್ರ ಬಿಡಲ್ಲ. ಆದ್ದರಿಂದ ಈ ಜೀವರಾಶಿಗಳಿಗೆ ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ, ಅವರಿಗೆ ಹೊರಗಿರತಕ್ಕಂಥ ಮೂರು ಪೊರೆಗಳಿರುವ ಲಿಂಗ ದೇಹ ಮೂರು ಜನಕ್ಕೂ ಇರುತ್ತೆ. ಸತ್ವಗುಣದ ಆವರಣ ತಮೋ ಜೀವರಾಶಿಗಳಿಗೂ ಇರುತ್ತೆ, ರಜೋಗುಣದ ತಮೋಗುಣದ ಆವರಣ ಸಾತ್ವಿಕ ಜೀವರಾಶಿಗಳಿಗೂ ಇರುತ್ತೆ. ಲಿಂಗ ದೇಹ ಹೊರಗಿನ ಲಿಂಗ ದೇಹದಲ್ಲಿ ಮೂವರಿಗೂ ಮೂರು ಪೊರೆಗಳ ಸಂಬಂಧ ಇದ್ದೇ ಇರುತ್ತೆ. ಈ ಹೊರಗಿನ ಮೂರು ಗುಣಗಳ ಸಂಪರ್ಕ, ಆ ಹೊರಗಿನ ಮೂರು ಗುಣಗಳಿಗೆ ಅನುಸಾರವಾಗಿ ಕರ್ಮಗಳು ನಡೀತಾ ಬರುತ್ತೆ. ಅನಾದಿ ಕರ್ಮ ಅದೆಲ್ಲಿದು ಅಂದರೆ ಜೀವನ ಸ್ವರೂಪ ದೇಹದಲ್ಲಿರಂದರೆ ಲಿಂಗ ದೇಹದಲ್ಲಿರತಕ್ಕಂಥ ಬೀಜ ಅದು ಕರ್ಮ, ಅನಾದಿ ಕರ್ಮ. ಆ ಕರ್ಮಕ್ಕನುಸಾರವಾಗಿ ಭಗವಂತ ಈ ಲಿಂಗ ದೇಹದಲ್ಲಿ ಸಾತ್ವಿಕರಿಗೆ ಸತ್ವ ಪರಿಚ್ಛೇದ ಪ್ರಧಾನವಾಗಿರತಕ್ಕಂಥದ್ದು ಯಾವುದು? ಲಿಂಗ ದೇಹ. ರಾಜಸರಿಗೆ ರಜೋಪರಿಚ್ಛೇದ ಪ್ರಧಾನವಾಗಿರತಕ್ಕಂಥದ್ದು ಲಿಂಗದೇಹ. ತಾಮಸರಿಗೆ ತಮೋಗುಣ ಪರಿಚ್ಛೇದ ಪ್ರಧಾನವಾಗಿ ಗಟ್ಟಿಯಾಗಿರತಕ್ಕಂಥದ್ದು ಯಾರಿಗೆ? ತಾಮಸರಿಗೆ. ಈ ಮೂವರಿಗೂ ಕೂಡ ಮೂರು ಗುಣಗಳ ಕಾರ್ಯ ನಡೀತಾನೇ ಇರುತ್ತೆ. ಇಲ್ಲಿ ನೋಡಬೇಕಾಗಿದ್ದೇನು ಅಂದರೆ ಸಾತ್ವಿಕರಿಗೆ ಸ್ವರೂಪದಲ್ಲಿ ಸಾತ್ವಿಕರೇ ಆಗಿದ್ದರು ಹೊರಗಿನ ಲಿಂಗದೇಹದ ಸಂಪರ್ಕ ಬರೋದರಿಂದ ಆ ಲಿಂಗದೇಹದಲ್ಲಿರತಕ್ಕಂಥ ಸತ್ವಗುಣದ ಸಂಪರ್ಕ ಬರ್ತಾ ಇರುತ್ತೆ, ರಜೋಗುಣದ ಸಂಪರ್ಕವೂ ಬರ್ತಾ ಇರುತ್ತೆ, ತಮೋಗುಣದ ಸಂಪರ್ಕವೂ ಬರ್ತಾ ಇರುತ್ತೆ, ಎಲ್ಲರಿಗೂ ಬರ್ತಾ ಇರುತ್ತೆ ಅವರವರ ಕರ್ಮಾನುಸಾರ. ಈ ಮೂರು ಗುಣಗಳಿಗೆ, ಆ ಮೂರು ಗುಣಗಳಿಗೆ, ಸ್ವರೂಪದಲ್ಲಿರುವ ಮೂರು ಗುಣಗಳಿಗೆ, ಸ್ವರೂಪದಿಂದ ಅಭಿನ್ನವಾದ ಗುಣಗಳಿಗೆ, ಸ್ವರೂಪದಿಂದ ಭಿನ್ನವಾದ ಈ ಲಿಂಗದೇಹದ ಗುಣಗಳಿಗೆ ಮಾನಿ ಅಂದರೆ ನಿಯಾಮಕಳು ಯಾರು ಅಂದರೆ ಲಕ್ಷ್ಮೀದೇವಿ. ಆಕೆಯೇ ನೋಡಿ ಈ ಸತ್ವಗುಣದ ಕಾರ್ಯ ತಮೋ ಜೀವರಾಶಿಗಳಿಗೆ ಸುತ್ತೂ ಇರತಕ್ಕ ಲಿಂಗ ದೇಹದಲ್ಲಿರುವ ಸತ್ವಗುಣದ ಕಾರ್ಯ ಆಗಬೇಕು ಅಂದರೆ ಹೇಗೆ? ದುರ್ಯೋಧನ ಇದ್ದ, ದುರ್ಯೋಧನ ಅವನು ಯಜ್ಞಗಳು ಮಾಡಿದ್ದ, ದಾನಗಳು ಮಾಡಿದ್ದ, ಎಲ್ಲವನ್ನೂ ಮಾಡಿದ್ದ, ಎಲ್ಲವನ್ನೂ ಮಾಡಿದ್ದ. ಆದರೆ ಅದು ಹರಿಪ್ರೀತಿ ಗುರಿಯಾಗಿಲ್ಲ, ಹರಿದ್ವೇಷಕ್ಕೆ ಗುರಿಯಾಗಿತ್ತು. ಸ್ಥೂಲ ಸತ್ವಗುಣ ಅಂದರೆ ಏನು? ಹೊರಗಿನ ಪದಾರ್ಥಗಳ ನಾನಾ ರೀತಿಯಾದ ಎಲ್ಲದರ ತಿಳುವಳಿಕೆ ತಂದುಕೊಟ್ಟು ಬಂಧನ ಮಾಡತಕ್ಕಂಥದ್ದೇ ಆ ಸತ್ವಗುಣ. ಸಾತ್ವಿಕ ಜೀವರಾಶಿಗಳಲ್ಲಿರತಕ್ಕ ಹೊರಗಿನ ಲಿಂಗ ದೇಹದಲ್ಲಿರುವ ಸತ್ವಗುಣ ಹೇಗಿರುತ್ತೆ? ಮೋಚಕವಾಗಿರುತ್ತೆ, ಇವರದ್ದೆಲ್ಲ ಬಂಧಕವಾಗಿರುತ್ತೆ. ಅದಕ್ಕೆ ಲಕ್ಷ್ಮೀದೇವಿ ಅವರವರ ಸ್ವಭಾವ ಹೊರಗಿನ ಲಿಂಗ ದೇಹ ಅಲ್ಲಿರತಕ್ಕಂಥ ಮೂರು ಗುಣಗಳು ಆ ಮೂರು ಗುಣಗಳಿಗೆ ಹಿನ್ನೆಲೆಯಾದಂಥ ವಿಶೇಷವಾದಂಥ ಹಿಂದಿನ ಅನಾದಿ ಕರ್ಮ ಅವರ ಸ್ವಭಾವ ಮತ್ತು ಈ ಲಿಂಗ ದೇಹ ಇದೆಲ್ಲವನ್ನು ಇಟ್ಟುಕೊಂಡು ಅವರವರ ಯೋಗ್ಯತೆ ಕರ್ಮಗಳನ್ನನುಸರಿಸಿ ಎಲ್ಲೆಲ್ಲಿ ಆ ಜೀವ ಗುಣಿ ಅವನಿಗೆ ಅಂಟು ಬಂದ ಗುಣಗಳೇ ಸಾತ್ವಿಕ ರಾಜಸ ತಾಮಸ ಗುಣಗಳು, ಯಾರ್ಯಾರಿಗೆ ಎಂಥೆಂಥ ಕಾಲದಲ್ಲಿ ಯಾವ ಯಾವ ಗುಣಗಳ ಸಂಪರ್ಕ ಬರಬೇಕು ಅಂತ ನೋಡಿ ಆಯಾ ಕ್ಷಣದಲ್ಲಿ ಅವರವರಿಗೆ ಆಯಾ ಒಂದು ವಿಶೇಷವಾಗಿರತಕ್ಕಂಥ ಗುಣಗಳ ಸಂಪರ್ಕ ತಂದು ಆ ಕರ್ಮಗಳನ್ನು ಮಾಡಿಸಿ ಆ ಕರ್ಮ ಫಲವನ್ನು ಎಡಬಿಡದೆ ಕೊಡ್ತಾ ಇದ್ದಾನೆ ಭಗವಂತ. ಎಲ್ಲರಿಗೂ, ದೇವತೆಗಳಿಗೂ ಕೊಡ್ತಾ ಇದ್ದಾನೆ, ದೈತ್ಯರಿಗೂ ಕೊಡ್ತಾ ಇದ್ದಾನೆ, ನಮಗೂ ಕೊಡ್ತಾ ಇದ್ದಾನೆ ಅಂತ ದೇವಪ್ರವರವರ ಜಗನ್ನಾಥ ವಿಠ್ಠಲ ವಿಶ್ವವ್ಯಾಪಕನು. ಒಟ್ಟಾರೆ ಇಲ್ಲಿ ಏನು ಹೇಳಿದ್ದು, ನಮ್ಮೊಳಗೆ 3 ಜನ ಜೀವರಾಶಿಗಳಿದ್ದಾರೆ. ಸಾತ್ವಿಕರು ಇದ್ದಾರೆ, ರಾಜಸರು ಇದ್ದಾರೆ, ತಾಮಸರು ಇದ್ದಾರೆ. ಅದರಲ್ಲಿ ಅವರೆಲ್ಲರ ಮೂಲಕ ನಮ್ಮಿಂದ ಕಾರ್ಯವನ್ನು ಭಗವಂತ ಮಾಡಿಸ್ತಾನೆ. ಮಾಡಿಸಿ ಆಯಾ ಕರ್ಮ ಫಲಗಳನ್ನು ನಮಗೆ ನಿರಂತರ ಕೊಡ್ತಾ ಇದ್ದಾನೆ. ಸರಿ, ಮುಂದೇನು? ಈ ಕೊಟ್ಟದ್ದನ್ನು ಸ್ವಾಮಿ ನಿನಗರ್ಪಿತ, ನೀ ಕೊಟ್ಟದ್ದು ನಿನಗರ್ಪಿತ ಅಂತ ದೇವರಿಗೆ ಕರ್ಮ ಸಮರ್ಪಣ, ಕರ್ಮ ಫಲ ಸಮರ್ಪಣ ದೇವರ ಪಾದಾರವಿಂದದತ್ರೆ ಮಾಡುವುದೇ ನಿಜವಾದ ಸಾಧನೆ. ಅವ ಮಾಡಿ ಮಾಡಿಸಿದ್ದು, ಅವ ಕೊಟ್ಟು ಕೊಡಿಸಿದ್ದು, ಅವ ಉಂಡು ಉಣಿಸಿದ್ದು, ಕಾಲಕಾಲಕ್ಕೆ ಯಾವ ಯಾವ ಗುಣವನ್ನು ಹೊರಗೆ ಹಾಕ್ತಾನೋ, ಇಲ್ಲಿ ತುಂಬ ಆಳವಾಗಿದೆ ವಿಷಯ. ಗುರುಗಳ ಅನುಗ್ರಹದಿಂದ ಉಪದೇಶ ಆಗಿರುತ್ತೆ, ಹಿಂದಿನ ಕರ್ಮ ಕೂತಿರುತ್ತೆ, ಅದಕ್ಕೆ ತಕ್ಕಂತೆ ತಮೋ ಗುಣದ ಆಕ್ಟಿವೇಷನೇ ನಡೀತಾ ಇರುತ್ತೆ. ಆವಾಗ ಗುರುಗಳ ಅನುಗ್ರಹದಿಂದ ಸ್ವಾಮಿ ಇದನ್ನು ಮಾಡಿಸ್ತಾ ಇದ್ದೀಯಾ, ನನ್ನ ಹಿಂದಿನ ಕರ್ಮಾನುಸಾರ ದಯವಿಟ್ಟು ಬಿಡಿಸು ಅಂತ ದೇವರಲ್ಲಿ ಪ್ರಾರ್ಥನೆ ವಿಶೇಷವಾಗಿ ನಡೀತಾ ಇರುತ್ತೆ. ಸಜ್ಜೀವರಾಶಿಗಳಲ್ಲಿ ಈ ರೀತಿಯಾಗಿ ಭಗವಂತನಲ್ಲಿ ನಾವು ಮೊರೆ ಹೋಗುವುದೇ ಪ್ರಧಾನವಾಗಿರತಕ್ಕಂಥ ಸಾಧನೆ. ಈ ಕರ್ಮ ಸಮರ್ಪಣ ಅಂತ ಏನಿದೆ, ಶುಭಾಶುಭ ಕರ್ಮಗಳನ್ನು ಸಮರ್ಪಣೆ ಮಾಡುವುದು, ಇದು ಒಮ್ಮೆ ಮಾಡುವುದಲ್ಲ, ಕ್ಷಣ ಕ್ಷಣಕ್ಕೂ ಮಾಡಬೇಕು. ನಮ್ಮ ಸಕಲೇಂದ್ರಿಯಗಳಿಂದ ಶಬ್ದ ಆಡೋದು ಸುಲಭ, ಮಾಡುವುದು ಕಷ್ಟ. ಹೌದು, ದೊಡ್ಡವರ ಅನುಗ್ರಹ ಆಯಿತ ಮಾಡಲಿಕ್ಕೆ ಸಾಧ್ಯ ಅಂತ ದಾಸರಾಯರು ತಿಳಿಸಿಕೊಟ್ಟಲ್ಲಿಗೆ ದೇವ ಪ್ರವರವರ ಜಗನ್ನಾಥ ವಿಠ್ಠಲ ವಿಶ್ವವ್ಯಾಪಕನು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಪದ್ಯಗಳ ಅರ್ಥವನ್ನು ಬರೆದುಕೋಬೇಕು. ಎಷ್ಟುವರೆಗೆ ಬರ್ಕೊಂಡಿದ್ದೀರಿ? ಇಪ್ಪತ್ತರಿಂದ 25ರವರೆಗೆ ಹೇಳಬೇಕು. ಜ್ಞಾನ ಕರ್ಮೇಂದ್ರಿಯಗಳಿಗೆ ಇಲ್ಲ, ಅದು ಬರೆಸಿಲ್ಲ ಅಂತ ಕಾಣುತ್ತೆ. 20 20 ಆಗಿದೆಯಾ? ಅಲ್ಲ, ಇವರೆಲ್ಲ 20 ಆಗಿದೆ ಅಂತ ಕೊಡ್ತಾ ಇದ್ದಾರೆ, ನಿನ್ನೇನು ಮಿಸ್ ಆಯ್ತು? ಹೌದಾ, 20 ಹೇಳಾಯ್ತಾ? ಜ್ಞಾನ ಕರ್ಮೇಂದ್ರಿಯಗಳಿಗೆ. ಸರಿ, ಮುಂದೆ ಹುತವಹಾಕ್ಷಾದಿ ಹುತವಹ ಅಕ್ಷಾದಿ ಹುತ ಎಂದರೆ ಯಜ್ಞದಲ್ಲಿ ಕೊಟ್ಟಿರುವ ಹವಿರ್ಭಾಗ. ಮಂತ್ರವಿಲ್ಲದೆ ಅಗ್ನಿಯಲ್ಲಿ ಪದಾರ್ಥವನ್ನು ಹಾಕಿದರೆ ಅದು ಹುತ ಆಗಲ್ಲ. ಹೂತ ಎಂದರೆ ಹೂ ದೀರ್ಘ. ಹೂತ ಎಂದರೆ ಮಂತ್ರಗಳಿಂದ ಕರೆಯಲ್ಪಟ್ಟಂಥ, ಆಹ್ವಾನಿತರಾದ ದೇವತೆಗಳು. ಅವರಿಗಾಗಿ ಮಂತ್ರದಿಂದ ಕೊಟ್ಟಿರುವಂಥ ಪದಾರ್ಥವನ್ನೇ ಹುತವೆಂದು ಕರೆಯುತ್ತಾರೆ. ಆಯಾ ದೇವತೆಗಳ ಮಂತ್ರದಿಂದ ಆಯಾ ದೇವತೆಗಳಿಗೆ ಕೊಟ್ಟ ಪದಾರ್ಥಗಳನ್ನು ವಹ ಎಂದರೆ ಹೊತ್ತುಕೊಂಡು ಹೋಗಿ ಕೊಡುವವರು. ಆದ್ದರಿಂದ ಅಗ್ನಿದೇವರಿಗೆ ಹುತವಹ ಎಂದು ಹೆಸರು. ಅಂಥ ಅಗ್ನಿದೇವರೇ ಅಕ್ಷ ಎಂದರೆ ಕಣ್ಣಾಗಿ ಇರುವಂಥ ರುದ್ರದೇವರೇ ಹುತವಹಾಕ್ಷರು. ಆದಿ ಎಂದರೆ ರುದ್ರದೇವರೇ ಮೊದಲಾದ ಸಕಲ ದೇವತೆಗಳು ಎಂದರ್ಥ. ಈ ಎಲ್ಲರೂ ಕಲ್ಯಾವೇಶ ಕಲಿ ಮೊದಲಾದ ದೈತ್ಯರ ಆವೇಶವನ್ನು ಹೊಂದಿರುತ್ತಾರೆ. ಮೂಲ ರೂಪಗಳಲ್ಲಿ ತತ್ವಾಭಿಮಾನಿಗಳಾದ ದೇವತೆಗಳು ತತ್ವಾಭಿಮಾನಿಗಳಾದ ದೇವತೆಗಳು ಮೂಲ ರೂಪದಲ್ಲಿ ಕಲ್ಯಾವೇಶರಹಿತರಾಗಿದ್ದರು ಅವತಾರಗಳಲ್ಲಿ ಕಲಿಯ ಆವೇಶ ಉಂಟು. ಆ ಕಲಿಯ ಆವೇಶಾದಿಗಳಿಂದ ಜ್ಞಾನ ತಿರೋಧಾನ ಅಜ್ಞಾನಾದಿ ದೋಷಗಳು ಉಂಟು. ವಿಧಿ ಬ್ರಹ್ಮದೇವರು ಮಾರುತಿ ವಾಯುದೇವರು ಸರಸ್ವತಿ ಸರಸ್ವತೀ ದೇವಿಯರು ಭಾರತಿ ಭಾರತೀ ದೇವಿಯರು ಇವರಿಗೆ ಮೂಲ ರೂಪಗಳಲ್ಲಿ ಕಲ್ಯಾವೇಶಾದಿಗಳು ಇಲ್ಲ. ಅವತಾರದೊಳಗಿಲ್ಲ. ಅವರ ಅವತಾರಗಳ ಕಾಲದಲ್ಲೂ ಕಲ್ಯಾದಿ ಆವೇಶಗಳು ಅವರಿಗಿರುವುದಿಲ್ಲ. ತನ್ನಯ ಪಿತನ ಸಮ್ಮುಖದಲ್ಲಿ ಬ್ರಹ್ಮದೇವರು ತನ್ನ ತಂದೆಯಾಗಿರತಕ್ಕಂಥ ಶ್ರೀಹರಿಯ ಎದುರಿನಲ್ಲಿ ಕೃತಪುಟಾಂಜಲಿಯಿಂದ ನಿಂದು ಎರಡು ಕೈಗಳನ್ನು ಜೋಡಿಸಿಕೊಂಡು ನಿಂತುಕೊಂಡು ಆನತಿಸಿ ಒಳ್ಳೆ ರೀತಿಯಲ್ಲಿ ನಮಸ್ಕಾರಗಳನ್ನು ಮಾಡಿ ಎನ್ನೊಳು ಕೃಪೆಯ ಮಾಡೆಂದು ಅವಿಚ್ಛಿನ್ನ ಭಕ್ತರಾಗಿದ್ದೇವೆ. ನಿಮ್ಮ ಅನುಗ್ರಹದಿಂದಲೇನೆ ಕಲ್ಯಾದಿ ಆವೇಶರಹಿತರಾಗಿದ್ದೇವೆ. ನಮ್ಮಲ್ಲಿ ಪರಮಾನುಗ್ರಹ ಮಾಡಬೇಕೆಂದು ಕೃಪೆಯ ಮಾಡೆಂದು ಪರಮಾನುಗ್ರಹ ಮಾಡಬೇಕೆಂದು ಭಿನ್ನಯಿಸಿದನು. ವಿಜ್ಞಾಪನೆ ಮಾಡಿದ್ದಾರೆ. ಮುಂದಿನದನ್ನು ನಾಳೆ ನೋಡೋಣ. ಸ್ವಲ್ಪ ಈ ಥಂಡಿ ವಾತಾವರಣ, ಕಫ ಕೆಮ್ಮು ಸ್ವಲ್ಪ ಜಾಸ್ತಿ ಇರೋದರಿಂದ ಮಾಡಿದ್ದೇನೆ. ನಾಳೆ ಒಂದು ವೇಳೆ ಆಗದಿದ್ದರೆ ಇಂಟಿಮೇಷನ್ ಕಳಿಸ್ತೇನೆ. ಗರುಡ ಪುರಾಣಕ್ಕೂ ಇದಕ್ಕೂ ಎರಡಕ್ಕೂ ಸೇರಿ ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸ್ವಲ್ಪ ಕೆಮ್ಮು ಜಾಸ್ತಿ ಇದ್ದರೆ ಆವಾಗ ಅದರಿಂದಾಗಿ ಸೈನಸ್ಸು ಎಲ್ಲ ಇದೆ. ಆದ್ದರಿಂದ ನಾಳೆ ಒಂದು ವೇಳೆ ವಿಶ್ರಾಂತಿ ತಗೊಂಡ್ರೆ ನಿಮಗೆ ನೋಟಿಸ್ ಕಳಿಸ್ತೇನೆ. ನಾಳದ್ದು ಎರಡೂ ಪುರಾಣಗಳನ್ನು, ಅಂದರೆ ಹರಿಕಥಾನುಸಾರ ಮತ್ತು ಗರುಡ ಪುರಾಣ. ನಾಳೆ ವಿಶ್ರಾಂತಿ ತಗೊಂಡರೆ ನಾಳೆದ್ದು ನೋಡೋಣ, ಇವತ್ತಂತೂ ಈಗ ನೋಡೋಣ. ಶ್ರೀಕೃಷ್ಣಾರ್ಪಣ.